ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರವಾದಿಗಳ ಸಂಕ್ಷಿಪ್ತಗೊಳಿಸಲ್ಪಟ್ಟ ಸಂದೇಶ. ಒಂದು ದೀರ್ಘ ಸಮಯದ ನಂತರ ಈಗ ನಾವು ಪರಿಶುದ್ಧ ವಾಕ್ಯಗಳ ಮೊದಲ ಭಾಗವನ್ನು ಅಧ್ಯಯನ ಮಾಡುತ್ತಿದ್ದೇವೆ. ಈ ಭಾಗವು ಮೊದಲ ಒಡಂಬಡಿಕೆ ಎಂದು ಕರೆಯಲ್ಪಡುತ್ತದೆ. ಇದು ಹಳೆ ಒಡಂಬಡಿಕೆ ಎಂಬುದಾಗಿ ಸಹ ಕರೆಯಲ್ಪಡುತ್ತದೆ. ಈ ಮೊದಲನೆಯ ಭಾಗವು ತೋರ, ಕೀರ್ತನೆಗಳು, ಪ್ರವಾದಿಗಳ ಇತರ ಬರವಣಿಗೆಗಳನ್ನು ಒಳಗೊಂಡಿದೆ. ನಾವು ನೋಡಿರುವ ಹಾಗೆ ಮೊದಲ ಒಡಂಬಡಿಕೆ ಪುಸ್ತಕವನ್ನು ಬರೆಯುವುದಕ್ಕೆ ದೇವರು 1500 ವರ್ಷಗಳ ಅವಧಿಯಲ್ಲಿ 30ಕ್ಕಿಂತಲೂ ಹೆಚ್ಚು ಜನ ಪ್ರವಾದಿಗಳನ್ನು ಉಪಯೋಗಿಸಿದ್ದಾನೆ. ಈ ದಿನ ನಾವು ಪರಿಶುದ್ಧ ಗ್ರಂಥಗಳ ಮೊದಲನೆಯ ಭಾಗದಲ್ಲಿ ನಮ್ಮ ಪ್ರಯಾಣವನ್ನು ಮುಗಿಸುತ್ತೇವೆ. ಹೇಗಿದ್ದರೂ ಮೊದಲ ಒಡಂಬಡಿಕೆ ಪುಸ್ತಕದ ಕೊನೆಯ ಅಧ್ಯಾಯಗಳನ್ನು ನಾವು ನೋಡಿಕೊಳ್ಳುವುದಕ್ಕಿಂತ ಮೊದಲು ಮೊದಲ ದಿನದಿಂದ ಇಲ್ಲಿಯವರೆಗೆ ಈ ಪರಿಶುದ್ಧ ಪುಸ್ತಕದಿಂದ ಯಾವುದನ್ನು ಸಂಗ್ರಹಿಸಿಕೊಂಡಿದ್ದೇವೆ ಎನ್ನುವುದರ ಕುರಿತಾಗಿ ಸ್ವಲ್ಪ ಮಾತಾಡುವುದಕ್ಕೆ ನಾವು ಇಷ್ಟಪಡುತ್ತೇವೆ. 3 ಮಹತ್ವದ ಆಲೋಚನೆಗಳೊಂದಿಗೆ ಎಲ್ಲ ಪ್ರವಾದಿಗಳ ಸಂದೇಶವನ್ನು ನಾವು ಸಂಕ್ಷಿಪ್ತಗೊಳಿಸಬಹುದು. 1. ದೇವರು ಪರಿಶುದ್ಧನು ಮತ್ತು ಪ್ರತಿಯೊಂದು ಪಾಪಕ್ಕೂ ನ್ಯಾಯ ತೀರಿಸಬೇಕು. 2. ಆದಾಮನ ಎಲ್ಲ ಮಕ್ಕಳು ಪಾಪದಲ್ಲಿ ಹುಟ್ಟಿದ್ದಾರೆ ಮತ್ತು ದೇವರ ನ್ಯಾಯ ತೀರ್ವಿಕೆಯನ್ನು ಎದುರಿಸಬೇಕು. 3. ಆದಾಮನ ಮಕ್ಕಳಿಗಾಗಿ ಪಾಪದ ಶಿಕ್ಷೆಯನ್ನು ಹೊತ್ತುಕೊಳ್ಳುವಂತಹ ಒಬ್ಬ ಪರಿಶುದ್ಧ ವಿಮೋಚಕನನ್ನು ಲೋಕಕ್ಕೆ ಕಳುಹಿಸುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ಈ 3 ಸತ್ಯಗಳನ್ನು ಎಲ್ಲಾ ಪ್ರವಾದಿಗಳು ಪ್ರಸಂಗಿಸಿದ್ದರು. ಈ 3 ಅಂಶಗಳನ್ನು ಮತ್ತೆ ಹೇಳೋಣ. 1. ದೇವರು ಪರಿಶುದ್ಧನು, ಪಾಪವನ್ನು ಉದಾಸೀನ ಮಾಡಲು ಸಾಧ್ಯವಿಲ್ಲ. 2. ಮನುಷ್ಯನು ಅಪಮಿತ್ರನು, ಪಾಪದಿಂದ ತುಂಬಿದ್ದ ಪಾಪದ ದಂಡನೆಯಿಂದ ತಾನೇ ರಕ್ಷಿಸಿಕೊಳ್ಳುವ ಯಾವ ದಾರಿ ಇಲ್ಲದವನು. 3. ಪಾಪಿಗಳನ್ನು ಶುದ್ಧಪಡಿಸಿ ನ್ಯಾಯ ತೀರ್ಪಿನಿಂದ ಅವರನ್ನು ರಕ್ಷಿಸುವುದಕ್ಕೆ ದೇವರು ಒಂದು ಯೋಜನೆ ಹೊಂದಿದ್ದನು. ನೀವು ಈ 3 ಸತ್ಯಗಳನ್ನು ಗ್ರಹಿಸಿಕೊಂಡಿದ್ದೀರಾ? ಈ 3 ಸತ್ಯಗಳು ನಿಮ್ಮನ್ನು ಬಿಗಿಯಾಗಿ ಹಿಡಿದುಕೊಂಡಿವೆಯಾ? ದೇವರು ಎಷ್ಟು ಪರಿಶುದ್ಧನೆಂಬುದನ್ನು ನೀವು ತಿಳಿದುಕೊಂಡಿರಾ? ನಿಮಗೆ ನ್ಯಾಯ ತೀರಿಸುವವನ ಕಣ್ಣುಗಳಲ್ಲಿ ನಿಮ್ಮ ಪಾಪಗಳು ಎಷ್ಟೊಂದು ದೊಡ್ಡದಾಗಿವೆ ಎಂಬುದನ್ನು ನೀವು ತಿಳಿದಿದ್ದೀರಾ? ನಿಮ್ಮನ್ನು ನಿಮ್ಮ ಪಾಪಗಳಿಂದ ಶುದ್ಧಿಗೊಳಿಸುವುದಕ್ಕೆ ದೇವರು ಒಂದು ಯೋಜನೆಯನ್ನು ಹೊಂದಿದ್ದಾನೆಂಬುದನ್ನು ನೀವು ತಿಳಿದಿದ್ದೀರಾ? ಖಂಡಿತವಾಗಿಯೂ ದೇವರು ಪವಿತ್ರನೂ ಮತ್ತು ಮನುಷ್ಯನೂ ಅಪವಿತ್ರನು. ಪರಿಶುದ್ಧ ವಾಕ್ಯಗಳಲ್ಲಿನ ನಮ್ಮ ಅಧ್ಯಯನಗಳಲ್ಲಿ ಆ 2 ಸತ್ಯಗಳನ್ನು ನಾವು ಆಗಾಗ್ಗೆ ನೋಡಿಕೊಂಡಿದ್ದೇವೆ. ದೇವರ ಪರಿಶುದ್ಧತೆಗೆ ಕಾರಣವೇನೆಂದರೆ ಆತನು ಸೈತಾನನಿಗೂ ಮತ್ತು ಅವನನ್ನು ಹಿಂಬಾಲಿಸುವವರಿಗೂ ಆರದ ಬೆಂಕಿಯನ್ನು ಸೃಷ್ಟಿಸಿದ್ದಾನೆ. ದೇವರ ಪರಿಶುದ್ಧತೆಗೆ ಕಾರಣವೆಂದರೆ ಅದು ಆದಾಮ ಮತ್ತು ಹವ್ವರು ಆ ದಿನದಲ್ಲಿ ನಿಷೇಧಿಸಲ್ಪಟ್ಟ ಮರದ ಹಣ್ಣನ್ನು ತಿಂದಿದ್ದರಿಂದ ದೇವರು ಅವರನ್ನು ಏದೇನ್ ತೋಟದಿಂದ ಹೊರದೊಬ್ಬಿದನು. ಪಾಪವನ್ನು ಮುಚ್ಚುವುದಕ್ಕಾಗಿ ಪಶುಗಳನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವಂತೆ ದೇವರು ಆದಾಮನ ಮಕ್ಕಳಿಗೆ ಆಜ್ಞಾಪಿಸಿದ್ದು ಆತನ ಪರಿಶುದ್ಧತೆಗೆ ಕಾರಣವಾಗಿದೆ. ದೇವರು ಕಾಯಿನನ ಕಾಣಿಕೆಯನ್ನು ಒಪ್ಪದಿರುವುದು ಸಹ ಆತನ ಪರಿಶುದ್ಧತೆಗೆ ಕಾರಣವಾಗಿದೆ. ಯಾಕೆಂದರೆ ದೇವರು ಪರಿಶುದ್ಧನು. ಆತನು ನೋಹನ ಕಾಲದಲ್ಲಿ ಪ್ರಳಯದ ನೀರಿನಿಂದ ಪಾಪಿಗಳನ್ನು ನಾಶಗೊಳಿಸಿದನು ಮತ್ತು ಅಬ್ರಹಾಮನ ಕಾಲದಲ್ಲಿ ಸೊದೋಮ್ ಮತ್ತು ಗೋಮರದ ಜನರ ಮೇಲೆ ಬೆಂಕಿಯ ಮಳೆಯನ್ನು ಸುರಿಸಿದನು. ದೇವರ ಪರಿಶುದ್ಧತೆಗೆ ಕಾರಣವೇನೆಂದರೆ ನೀತಿಯಲ್ಲಿ ಲೋಕಕ್ಕೆ ನ್ಯಾಯ ತೀರಿಸುವ ದಿನವನ್ನು ಆತನು ಸಿದ್ಧಪಡಿಸಿದ್ದಾನೆ. ದೇವರ ಪವಿತ್ರತೆ ಮತ್ತು ಮನುಷ್ಯನ ಅಪವಿತ್ರತೆಯ ಕುರಿತಾಗಿ ದೇವರ ಪ್ರವಾದಿಗಳು ಬರೆದಿರುವುದನ್ನು ಕೇಳಿಸಿಕೊಳ್ಳಿರಿ. ಅವರು ಹೇಳಿರುವುದೇನೆಂದರೆ, ನಮ್ಮ ದೇವರಾದ ಯಹೋವನೇ, ನೀನು ಅನಾದಿಯಿಂದಿದ್ದೆಯಲ್ಲ. ನಾವು ಸಾಯವು, ಕೇಡನ್ನು ನೋಡಲಾರದ ಅಪವಿತ್ರ ದೃಷ್ಟಿಯುಳ್ಳವನೇ, ಕೆಡುಕನ್ನು ಕಟಾಕ್ಷಿಸಲಾರದವನೇ. ಹಬಕ್ಕೂಕ 1:12-13. ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಾವೆಲ್ಲರೂ ತರುಗಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ಏಷಾಯ 64:6. ಒಂದು ವೇಳೆ ದೇವರು ಪವಿತ್ರನು ಮತ್ತು ಮನುಷ್ಯನು ತುಂಬಾ ಅಪವಿತ್ರನೂ ಆಗಿದ್ದರೆ ಹಾಗಾದರೆ ಯಾರು ರಕ್ಷಿಸಲ್ಪಡುವುದಕ್ಕೆ ಸಾಧ್ಯ? ನರಕದ ನಿತ್ಯವಾದ ಬೆಂಕಿಯಿಂದ ನಾವು ರಕ್ಷಿಸಲ್ಪಡುವುದಕ್ಕೆ ಹೇಗೆ ಸಾಧ್ಯ? ಪವಿತ್ರನೂ ಮತ್ತು ಶುದ್ಧನೂ ಆಗಿರುವ ದೇವರ ಪ್ರಸನ್ನತೆಯಲ್ಲಿ ಆದಾಮನ ಮಕ್ಕಳು ನಿತ್ಯತ್ವವನ್ನು ಕಳೆಯುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಈ ಪ್ರಶ್ನೆಗೆ ಉತ್ತರ ಪ್ರವಾದಿಗಳ ಸಂದೇಶದಲ್ಲಿರುವ ಮೂರನೆಯ ಅಂಶವಾಗಿದೆ. ದೇವರು ಪವಿತ್ರನೂ ಮತ್ತು ಆದಾಮನ ಮಕ್ಕಳು ಅಪವಿತ್ರರು ಎಂದು ಪ್ರವಾದಿಗಳು ಬೋಧಿಸಿದ ನಂತರ ಆದಾಮನ ಮಕ್ಕಳ ಪಾಪಗಳನ್ನು ತೊಳೆಯುವುದಕ್ಕೆ ದೇವರು ತಾನೇ ಒಂದು ಯೋಜನೆಯನ್ನು ಹೊಂದಿದ್ದಾನೆ ಎಂದು ಅವರು ಹೇಳುವುದಕ್ಕೆ ತೊಡಗಿದರು. ಮೊದಲನೆಯ ಒಡಂಬಡಿಕೆಯ ಪುಸ್ತಕದ ಬಹುಮುಖ್ಯವಾದ ಸಂದೇಶವೇನೆಂದರೆ, ತನ್ನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರನ್ನೂ ವಿಮೋಚಿಸುವುದಕ್ಕೆ ಆದಾಮನ ಅನೀತಿವಂತ ಮಕ್ಕಳ ಸ್ಥಳದಲ್ಲಿ ಸಾಯುವ ಒಬ್ಬ ನೀತಿವಂತ ವಿಮೋಚಕನನ್ನು ಲೋಕಕ್ಕೆ ಕಳುಹಿಸುವುದಕ್ಕೆ ದೇವರು ವಾಗ್ದಾನ ಮಾಡಿದ್ದಾನೆ ಎನ್ನುವುದೇ. ಪಾಪಿಗಳನ್ನು ರಕ್ಷಿಸುವುದಕ್ಕೆ ಇದು ದೇವರ ಯೋಜನೆಯಾಗಿತ್ತು ಮತ್ತು ಯೋಜನೆಯಾಗಿದೆ. ಕೇವಲ ವಿಮೋಚಕನು ಸುರಿಸುವ ರಕ್ತದ ಮೂಲಕ ಮಾತ್ರವೇ ದೇವರು ಪಾಪವನ್ನು ಕ್ಷಮಿಸಿ ತನ್ನ ಪರಿಶುದ್ಧತೆಯ ಹೊಂದಾಣಿಕೆ ಮಾಡಿಕೊಳ್ಳದೆ ತಾನೇ ಪಾಪಿಗಳನ್ನು ಸಂಧಾನ ಮಾಡಿಕೊಳ್ಳುತ್ತಾನೆ. ಲೋಕಕ್ಕೆ ರಕ್ಷಕನನ್ನು ಕಳುಹಿಸುವ ಆತನ ಯೋಜನೆಗೆ ಮುನ್ನಡೆಯಾಗಿ ಯಾರ ಮೂಲಕವಾಗಿ ದೇವರ ಪ್ರವಾದಿಗಳು ಮತ್ತು ಮೆಸ್ಸಿಯನ್ನು ಬರಬೇಕಾಗಿತ್ತೋ ಆ ಅಬ್ರಹಾಮನನ್ನು ಒಂದು ಹೊಸ ಜನಾಂಗವನ್ನಾಗಿ ಮಾಡುವುದಕ್ಕೆ ದೇವರು ಅಬ್ರಹಾಮನನ್ನು ಕರೆದನು. ದೇವರು ಅಬ್ರಹಾಮನೊಂದಿಗೆ ಮಾತಾಡುತ್ತಾ ಹೀಗೆ ಹೇಳುತ್ತಾನೆ, ನೀನು ಆಶೀರ್ವಾದ ನಿಧಿಯಾಗುವಿ ಮತ್ತು ಭೂಲೋಕದ ಎಲ್ಲ ಕುಲದವರಿಗೂ ನಿನ್ನ ಮೂಲಕ ಆಶೀರ್ವಾದ ಉಂಟಾಗುವುದು. ಅಬ್ರಹಾಮನು ತನ್ನ ವಯಸ್ಸಾದ ಕಾಲದಲ್ಲಿ ಈಸಾಕನನ್ನು ಪಡೆದನು, ಈಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು 12 ಗಂಡು ಮಕ್ಕಳನ್ನು ಪಡೆದನು. ಇವರು ಇಸ್ರಾಯೇಲಿನ ಕುಲಗಳ ಉತ್ಪಾದಕರು. ಈ ಪ್ರಕಾರ ದೇವರು ಅಬ್ರಹಾಮನನ್ನು ಕರೆದಾಗ ಆತನು ಲೋಕಕ್ಕೆ ರಕ್ಷಕನನ್ನು ಕಳುಹಿಸುವ ತನ್ನ ಯೋಜನೆಯೊಂದಿಗೆ ಸತತವಾಗಿ ಮುಂದುವರಿದನು. ಯಾಕೆಂದರೆ ಇದು ಅಬ್ರಹಾಮನ ವಂಶಾವಳಿಯಿಂದ ನಡೆಯುವುದಾಗಿತ್ತು. ಇಸ್ರಾಯೇಲ್ ಜನಾಂಗದ ಮೂಲಕ ಮೆಸ್ಸಿಯನ್ನು ಹುಟ್ಟು ಬರಬೇಕಾಗಿತ್ತು ಎನ್ನುವುದನ್ನು ನಾವು ಕಲಿತುಕೊಂಡೆವು. ಇಸ್ರಾಯೇಲ್ ಜನಾಂಗದವರು ಹೇಗೆ ಕಾನಾನ್ ದೇಶದಿಂದ ಹೊರಟು ಐಗುಪ್ತದಲ್ಲಿ ನೆಲೆಗೊಂಡು ಐಗುಪ್ತರ ಗುಲಾಮರಾಗಿದ್ದರು ಎನ್ನುವುದನ್ನು ಮುಂದೆ ನಾವು ನೋಡಿಕೊಂಡೆವು. ಆದರೆ ದೇವರು ಅಬ್ರಹಾಮನ ಸಂತತಿಯವರಾದ ಇಸ್ರಾಯೇಲರನ್ನು ಮರೆಯಲಿಲ್ಲ. ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ದೇವರು ಮೋಶೆಯನ್ನು ಕರೆದನು ಮತ್ತು ಬಹಳ ಹಿಂದೆ ಅವರು ಪೂರ್ವಿಕನಾದ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂಥ ದೇಶಕ್ಕೆ ಅವರನ್ನು ನಡೆಸಿದನು. ಅಂದಿನಿಂದ ದೇವರನ್ನು ತಿಳಿದುಕೊಳ್ಳುವಂತೆ ಮಾಡುವ ಪ್ರತಿಯೊಂದರ ತಳಹದಿಯಾಗಿದ್ದ ತೋರಾ ಎಂದು ಕರೆಯಲ್ಪಡುವ ಪುಸ್ತಕವನ್ನು ನಮಗೆ ಕೊಡುವುದಕ್ಕೂ ಸಹ ದೇವರು ಪ್ರವಾದಿಯಾದ ಮೋಶೆಯನ್ನು ಉಪಯೋಗಿಸಿದನು. ಮೋಶೆಯ ಕಾಲವಾದ ನಂತರ ದೇವರು ಹೇಗೆ ಇಸ್ರಾಯೇಲರಿಗಾಗಿ ಅನೇಕ ಪ್ರವಾದಿಗಳನ್ನು ಕಳಿಸಿದನೆಂಬುದನ್ನು, ಆದರೆ ಹೆಚ್ಚಿನ ಜನರ ಪ್ರವಾದಿಗಳ ಮಾತಿಗೆ ಗಮನ ಕೊಡಲಿಲ್ಲ ಎಂಬುದನ್ನು ನಾವು ನೋಡಿಕೊಂಡೆವು. ಹೇಗಿದ್ದರೂ ದೇವರ ನಂಬಿಗಸ್ತಿಕೆಯನ್ನು ಮತ್ತು ಲೋಕಕ್ಕೆ ಮೆಸ್ಸಿಯನನ್ನು ಕಳುಹಿಸುವುದಕ್ಕೆ ಆತನು ಸಂಕಲ್ಪಿಸಿದ್ದ ಯೋಜನೆಯನ್ನು ಇಸ್ರಾಯೇಲರ ಅಪನಂಬಿಗಸ್ತಿಕೆಯು ತಡೆಯುವುದಕ್ಕಾಗಲಿಲ್ಲ. ಹೀಗೆ ಕೀರ್ತನೆಗಳ ಪುಸ್ತಕದಲ್ಲಿ ಕಂಡುಬರುವ ಅಗಾಧವಾದ ಮತ್ತು ಅತಿಸುಂದರವಾದ ಹೆಚ್ಚಿನ ಸಂಗತಿಗಳನ್ನು ಬರೆದಂತಹ ದಾವೀದನನ್ನು ದೇವರು ಇಸ್ರಾಯೇಲರ ಅರಸನ್ನಾಗಿಯೂ ಮತ್ತು ಪ್ರವಾದಿಯನ್ನಾಗಿಯೂ ಹೇಗೆ ಆರಿಸಿಕೊಂಡನೆಂಬುದನ್ನು ನಾವು ನೋಡಿಕೊಂಡೆವು. ಪ್ರವಾದಿಯಾದ ದಾವೀದನು ಮೆಸ್ಸಿಯನ ಕುರಿತಾಗಿ ಮತ್ತು ಆದಾಮನ ಸಂತತಿಯವರು ಹೇಗೆ ಆತನನ್ನು ಹಿಂಸಿಸುವರು ಮತ್ತು ಆತನ ಕೈಕಾಲುಗಳನ್ನು ಸಹ ತಿವಿಯುವರು ಎನ್ನುವುದರ ಕುರಿತಾಗಿಯೂ ಹೆಚ್ಚಾಗಿ ಬರೆದಿದ್ದಾರೆ. ಆದರೆ ಪಾಪವನ್ನು ನಿವಾರಿಸುವ ಯಜ್ಞದ ಹಾಗೆ ಮೆಸ್ಸಿಯನು ತನ್ನ ರಕ್ತವನ್ನು ಸುರಿಸಿದ ನಂತರ ಆತನು ಮರಣವನ್ನು ಜಯಿಸಿ ಸಮಾಧಿಯಿಂದ ಎದ್ದು ಬರುತ್ತಾನೆ ಎಂಬುದನ್ನು ಸಹ ದಾವೀದನು ಪ್ರವಾದಿಸಿದ್ದಾನೆ. ವಾಕ್ಯಗಳ ಮೂಲಕವಾದ ನಮ್ಮ ಪ್ರಯಾಣದಲ್ಲಿ ಮೆಸ್ಸಿಯನ ಕುರಿತಾಗಿ ಮೋಶೆ ಮತ್ತು ದಾವೀದನು ಮಾತ್ರ ಬರೆದಿಲ್ಲವೆಂಬುದನ್ನು ಸಹ ನಾವು ತಿಳಿದುಕೊಂಡಿದ್ದೇವೆ, ಕಂಡುಕೊಳ್ಳಬೇಕು. ದೇವರ ಪ್ರವಾದಿಗಳೆಲ್ಲರೂ ಮೆಸ್ಸಿಯನ ಕುರಿತಾಗಿ ಪ್ರಕಟಿಸಿದ್ದಾರೆ. ಉದಾಹರಣೆಗೆ, ನಿಮಗೆ ತಿಳಿದಿರುವ ಹಾಗೆ ಯಾರು ಎಂದು ಹುಟ್ಟಿರದಂತಹ ರೀತಿಯಲ್ಲಿ ಮೆಸ್ಸಿಯನ್ನು ಹುಟ್ಟಿ ಬರುತ್ತಾನೆ ಎಂದು ಯೆಶಾಯನು ಪ್ರಕಟಿಸಿದ್ದನು. ಅವನು ಹೇಳಿರುವುದೇನೆಂದರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆದು ಅವನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡುವಳು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಮೆಸ್ಸಿಯನ್ನು ಹುಟ್ಟುವುದಕ್ಕಿಂತ 700 ವರ್ಷಗಳಿಗಿಂತ ಮೊದಲೇ ಪ್ರವಾದಿಯಾದ ಯೆಶಾಯನು ಬರೆದಿದ್ದನು. ಯೆಶಾಯನಂತೆಯೇ ಇನ್ನೊಬ್ಬ ಪ್ರವಾದಿಯು ಆ ಸಮಯದಲ್ಲಿದ್ದನು. ಅವನ ಹೆಸರು ಮೀಕ. ಮೆಸ್ಸಿಯನು ಹುಟ್ಟಬೇಕಾಗಿದ್ದ ಪಟ್ಟಣದ ಹೆಸರನ್ನು ಯಹೋವನು ಮೀಕನಿಗೆ ಪ್ರಕಟಿಸಿದನು. ಪ್ರವಾದಿಯಾದ ಮೀಕನು ಬರೆದಿರುವುದನ್ನು ಜಾಗ್ರತೆಯಿಂದ ಕೇಳಿಸಿಕೊಳ್ಳಿರಿ. ಮೀಕನ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ಓದುವುದೇನೆಂದರೆ, ಎಫ್ರಾದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಈ ಪ್ರಕಾರ ದಾವಿದನ ಪಟ್ಟಣವಾದ ಬೆತ್ಲೆಹೇಮಿನಲ್ಲಿ ಮೆಸ್ಸಿಯನ್ನು ಹುಟ್ಟುತ್ತಾನೆಂದು ಮೀಕನು ಪ್ರಕಟಿಸಿದನು. ಮೆಸ್ಸಿಯನ್ನು ಹುಟ್ಟುವುದಕ್ಕಿಂತ 100 ವರ್ಷಗಳ ಮೊದಲೇ ದೇವರು ಪ್ರವಾದಿಯಾದ ಮೀಕನು ತಿಳಿಸಿರುವಂತೆ ಮೆಸ್ಸಿಯನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ ಎನ್ನುವ ಈ ಪ್ರವಾದನೆಯನ್ನು ದೇವರು ಹೇಗೆ ನೆರವೇರಿಸಿದನೆಂಬುದನ್ನು ಈಗಿನಿಂದ 3 ಕಾರ್ಯಕ್ರಮಗಳಲ್ಲಿ ನಾವು ಕಲಿತುಕೊಳ್ಳುತ್ತೇವೆ. ನಿಜವಾಗಿಯೂ ಲೋಕಕ್ಕೆ ರಕ್ಷಕನ ಆಗಮನವನ್ನು ಯಹೋವನು ತುಂಬಾ ಜಾಗರೂಕತೆಯಿಂದ ಸಿದ್ಧಪಡಿಸಿದ್ದನು. ಮೆಸ್ಸಿಯನ ಬರುವಿಕೆಯ ಕುರಿತಾಗಿ ಪ್ರವಾದಿಗಳ 100 ಉಲ್ಲೇಖನಗಳನ್ನು ದೇವರ ಪರಿಶುದ್ಧ ಪುಸ್ತಕವು ಒಳಗೊಂಡಿದೆ. ಬಹುಶಃ ನೀವು ಮೆಸ್ಸಿಯನು ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲೇ ಆತನ ಕುರಿತಾದ ಈ ಎಲ್ಲ ಆಲೋಚನೆಗಳನ್ನು ಪ್ರವಾದಿಗಳ ಮನಸ್ಸಿನಲ್ಲಿ ಯಹೋವನು ಯಾಕೆ ಇಟ್ಟನು ಎಂದು ಕೇಳಬಹುದು. ಇದಕ್ಕೆ ಒಂದು ಪ್ರಾಮುಖ್ಯವಾದ ಕಾರಣವಿದೆ. ಮೆಸ್ಸಿಯನು ಬರುವುದಕ್ಕಿಂತ ಮೊದಲೇ ಆತನ ಕುರಿತು ಹೆಚ್ಚಾಗಿ ಬರೆಯುವಂತೆ ದೇವರು ಪ್ರವಾದಿಗಳನ್ನು ಪ್ರೇರೇಪಿಸಿದನು. ಇದರಿಂದ ಆತನು ಬಂದು ತನ್ನ ಕುರಿತಾಗಿ ಪ್ರವಾದಿಗಳು ಬರೆದಿದ್ದನ್ನೆಲ್ಲ ನೆರವೇರಿಸಿದನೆಂಬುದು ಮತ್ತು ಆತನೇ ಮತ್ತು ಆತನೊಬ್ಬನೇ ದೇವರು ಕಳಿಸಿದ ರಕ್ಷಕನು ಎಂದು ಯಾವುದೇ ಸಂದೇಹವಿಲ್ಲದೆ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ನಿಮ್ಮನ್ನು ಯಾರಾದರೂ ಮೋಸಗೊಳಿಸುವುದು ದೇವರಿಗೆ ಇಷ್ಟವಿಲ್ಲ. ಪಾಪಿಗಳ ರಕ್ಷಕನು ಮೆಸ್ಸಿಯನ್ನು ಯಾರೆಂಬುದನ್ನು ನೀವು ತಿಳಿದುಕೊಳ್ಳಬೇಕೆಂದು ದೇವರು ಇಷ್ಟಪಡುತ್ತಾನೆ. ಇದರಿಂದ ನೀವು ಆತನನ್ನು ನಂಬುವುದಕ್ಕೆ ಮತ್ತು ಆತನನ್ನು ಹಿಂಬಾಲಿಸುವುದಕ್ಕೆ ಸಾಧ್ಯವಾಗುತ್ತದೆ ಹಾಗೂ ನಿಮ್ಮ ಪಾಪಗಳಿಂದ ರಕ್ಷಿಸಲ್ಪಡುತ್ತೀರಿ. ಆತನು ಈ ಅದ್ಭುತವಾದ, ಸಮಂಜಸವಾದ ಮೊದಲ ಒಡಂಬಡಿಕೆ ಎಂದು ಕರೆಯಲ್ಪಡುವ ಈ ಪುಸ್ತಕವನ್ನು ನಮಗೆ ಕೊಡುವುದಕ್ಕೆ ಇದು ಒಂದು ಕಾರಣವಾಯಿತು. ಆದ್ದರಿಂದ ನಾವು ತಪ್ಪಿನಿಂದ ಸತ್ಯದ ವ್ಯತ್ಯಾಸ ತಿಳಿಯುವುದಕ್ಕೆ ಸಾಧ್ಯವಾಯಿತು. ಮೊದಲನೆಯ ಒಡಂಬಡಿಕೆಯಲ್ಲಿನ ನಮ್ಮ ಪ್ರಯಾಣವನ್ನು ಮುಗಿಸುವುದಕ್ಕೆ ಈಗ ಈ ಒಡಂಬಡಿಕೆಯ ಕೊನೆಯ ಪುಸ್ತಕವಾಗಿರುವ ಮಲಾಖಿಯನ್ನ ಪುಸ್ತಕದಿಂದ ಓದುವುದಕ್ಕೆ ನಾವು ಇಷ್ಟಪಡುತ್ತೇವೆ. ಪ್ರವಾದಿಯಾದ ಮಲಾಖಿಯನ್ನು ಮಾತುಗಳು ನಮಗೆ ಪ್ರಾಮುಖ್ಯವಾದದ್ದಾಗಿವೆ, ಯಾಕೆಂದರೆ ಅವು ಮೆಸ್ಸಿಯನ್ನು ಭೂಲೋಕಕ್ಕೆ ಭೇಟಿ ಮಾಡುವುದಕ್ಕಿಂತ ಮೊದಲು ಆದಾಮನ ಮಕ್ಕಳಿಗೆ ದೇವರು ಕಳಿಸಿದ ಕೊನೆಯ ಮಾತುಗಳಾಗಿವೆ. ವಿಮೋಚಕನು ಹುಟ್ಟುವುದಕ್ಕೆ ಕೇವಲ 400 ವರ್ಷಗಳು ಮಾತ್ರ ಉಳಿದಿತ್ತು. ಮೊದಲನೆಯ ಒಡಂಬಡಿಕೆಯ ಕೊನೆಯ ಅಧ್ಯಾಯದಲ್ಲಿ ಪ್ರವಾದಿಯಾದ ಮಲಾಖಿಯನ್ನು ಬರೆದಿರುವುದನ್ನು ಕೇಳಿರಿ. ಈಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರ ಯಹೋವನ ನುಡಿ. ಆದರೂ ಯಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದುದರಿಂದ ಯಾಕೋಬ ಸಂತತಿಯವರೇ, ನೀವು ನಾಶವಾಗಲಿಲ್ಲ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಮಲಾಖಿ 3ನೇ ಅಧ್ಯಾಯ 1ನೇ ವಚನ, 6ನೇ ವಚನ ಹಾಗೂ 4ನೇ ಅಧ್ಯಾಯ 2ನೇ ವಚನ. ಹೀಗೆ ಮೆಸ್ಸಿಯನಿಗೆ ದಾರಿಯನ್ನು ಸಿದ್ಧಪಡಿಸುವುದಕ್ಕೆ, ಆತನ ಮುಂದೆ ಒಬ್ಬ ಪ್ರವಾದಿಯನ್ನು ಕಳುಹಿಸುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿರುವುದನ್ನು ಪ್ರವಾದಿಯಾದ ಮಲಾಖಿಯನ್ನು ಪ್ರವಾದಿಸಿದನು. ಈ ಪ್ರವಾದಿ ಯಾರೆಂದು ನಿಮಗೆ ಗೊತ್ತಾ? ನಮ್ಮ ಮುಂದಿನ ಪಾಠದಲ್ಲಿ ಮೆಸ್ಸಿಯನ ಮುಂದೆ ದಾರಿಯನ್ನು ಸಿದ್ಧಪಡಿಸಲಿಕ್ಕಿದ್ದವನು ಪ್ರವಾದಿಯಾದ ಯೋಹಾನನು ಎನ್ನುವುದನ್ನು ನಾವು ನೋಡಲಿದ್ದೇವೆ. ಹೇಗಿದ್ದರೂ ಮಲಾಖಿಯನೂ ಸಹ ಹೀಗೆ ಬರೆದಿದ್ದಾನೆ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಬರುತ್ತಾನೆ. ಯಹೋವನಾದ ನಾನು ಮಾರ್ಪಟ್ಟಿಲ್ಲ. ಸುಮಾರು 200 ವರ್ಷಗಳ ಮೊದಲು ಪ್ರವಾದಿಯಾದ ಯೆರೆಮೀಯನು ಹೀಗೆ ಪ್ರವಾದಿಸಿದ್ದನು. ಯಹೋವನು ಇಂತೆನ್ನುತ್ತಾನೆ, ಈಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳಿಂದ ಕೈಹಿಡಿದು ಐಗುಪ್ತ ದೇಶದೊಳಗಿಂದ ಕರತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯಹೋವನ ನುಡಿ. ಎರೆಮೀಯ 31:31-34. ಈ ಮಾತುಗಳೊಂದಿಗೆ ಮೊದಲನೆಯ ಒಡಂಬಡಿಕೆಯ ಸ್ಥಿತಿಗಳನ್ನು ಮತ್ತು ವಾಗ್ದಾನಗಳನ್ನು ನೆರವೇರಿಸುವಂತಹ ಒಂದು ಹೊಸ ಒಡಂಬಡಿಕೆಯನ್ನು ಮೆಸ್ಸಿಯನ್ನು ತರುತ್ತಾನೆ ಎಂದು ಯಹೋವನು ಪ್ರಕಟಿಸಿದ್ದಾನೆ. ದೇವರ ಒಡಂಬಡಿಕೆಗೆ ಗೌರವ ಕೊಡುವುದರಲ್ಲಿ ಸೋತು ಹೋಗಿದ್ದ ಮನುಷ್ಯನ ಮೇಲೆ ಹೊಸ ಒಡಂಬಡಿಕೆಯು ಅವಲಂಬಿತವಾಗಿರಲು ಸಾಧ್ಯವಿಲ್ಲ. ಇದು ಒಡಂಬಡಿಕೆಯ ದೂತನನ್ನು, ಅಂದರೆ ಮೆಸ್ಸಿಯನನ್ನು, ತನ್ನ ನಂಬಿಗಸ್ತಿಕೆಯಲ್ಲಿ ಮತ್ತು ಕರುಣೆಯಲ್ಲಿ ಕಳುಹಿಸುವುದಕ್ಕಿದ್ದ ದೇವರ ಮೇಲೆ ಅವಲಂಬಿತವಾಗಿರಲು ಸಾಧ್ಯ. ಸಾವಿರ ವರ್ಷಗಳವರೆಗೆ ದೇವರು ಪ್ರಾಣಿಗಳ ಯಜ್ಞವನ್ನು ಕೋರುವನಾಗಿದ್ದ, ಅದರಿಂದ ಆತನು ಆದಾಮನ ಮಕ್ಕಳ ಪಾಪಗಳನ್ನು ಕ್ಷಮಿಸುವುದಕ್ಕೆ ಶಕ್ತನಾದನು. ಪ್ರಾಣಿಗಳ ಯಜ್ಞಗಳು ದೇವರು ತನ್ನ ಪ್ರವಾದಿಗಳ ಮೂಲಕ ಮಾನವ ಜನಾಂಗಕ್ಕೆ ಕಳುಹಿಸಿಕೊಡುವಂತಹ ಮೊದಲ ಒಡಂಬಡಿಕೆಯ ಒಂದು ಮುಖ್ಯವಾದ ಭಾಗವಾಗಿದ್ದವು. ಹೇಗಿದ್ದರೂ ಮೆಸ್ಸಿಯನು ಲೋಕಕ್ಕೆ ಹೊಸ ಒಡಂಬಡಿಕೆಯನ್ನು ತರುವಂತವನಾಗಿದ್ದನು, ಯಾಕೆಂದರೆ ಎಲ್ಲಾ ಪ್ರಾಣಿ ಯಜ್ಞಗಳ ಸಂಕೇತವನ್ನು ಆತನು ನೆರವೇರಿಸುವನಾಗಿದ್ದನು. ಮೆಸ್ಸಿಯನು ಪ್ರವಾದಿಗಳ ಮಾತುಗಳನ್ನು ಅಳಿಸಿ ಹಾಕುವುದಕ್ಕೆ ಬರುವಂತವನಾಗಿರಲಿಲ್ಲ, ಆದರೆ ಅವುಗಳನ್ನು ನೆರವೇರಿಸುವುದಕ್ಕೆ ಬರುವನಿದ್ದನು. ಅದಕ್ಕಾಗಿಯೇ ಪ್ರವಾದಿಯಾದ ಮಲಾಖಿಯನು ಮೆಸ್ಸಿಯನನ್ನು ಧರ್ಮವೆಂಬ ಸೂರ್ಯನು ಎಂದು ಕರೆದನು. ಮೆಸ್ಸಿಯನು ಸೂರ್ಯನ ರೀತಿ ಇರುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಪ್ರವಾದಿಗಳು ಚಂದ್ರನ ಹಾಗೆ ಅಥವಾ ಕಪ್ಪಾದ ಲೋಕದಲ್ಲಿ ಒಂದು ಚಿಕ್ಕದಾದ ಬೆಳಕನ್ನು ಹರಡುವಂತಹ ಒಂದು ಮೋಂಬತ್ತಿಯ ಹಾಗಿರುತ್ತಾನೆ, ಹೇಗೂ ಮೆಸ್ಸಿಯನು ಉದಯಿಸುತ್ತಿರುವ ಸೂರ್ಯನು. ಆತನು ನಮ್ಮ ಪಾಪದ ಕತ್ತಲೆಯನ್ನು ಹೊರದೂಡುವುದಕ್ಕೆ ಬಂದವನು ಮತ್ತು ಎಂದೆಂದಿಗೂ ನೀತಿಯ ಮಾರ್ಗವನ್ನು ನಮಗೆ ಸ್ಥಾಪಿಸಿದನು. ಒಂದು ಸಲ ಸೂರ್ಯನು ಉದಯಿಸಿರುವಾಗ ಚಂದ್ರನ ಅಥವಾ ಒಂದು ಮೋಂಬತ್ತಿಯ ಬೆಳಕು ಯಾರಿಗೆ ಅಗತ್ಯವಾಗಿರುತ್ತದೆ? ಮೆಸ್ಸಿಯನು ಧರ್ಮವೆಂಬ ಸೂರ್ಯನಾಗಿದ್ದಾನೆ. ನಮ್ಮ ಮುಂದಿನ ಪಾಠದಲ್ಲಿ ಯೋಹಾನನ ತಂದೆಯಾದ ಜಕರಿಯನು ಇದೇ ರೀತಿಯಲ್ಲಿ ಮೆಸ್ಸಿಯನ ಕುರಿತು ಮಾತಾಡಿರುವುದನ್ನು ನಾವು ಕೇಳಿಸಿಕೊಳ್ಳೋಣ. ಆತನು ಹೇಳುವುದೇನೆಂದರೆ, ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವನಾಗಿಯೂ ಇರುವಿ. ಈ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವೂ ಉಂಟಾಗಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸಿರುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು. ಆದ್ದರಿಂದ ಸ್ನೇಹಿತರೆ, ನಾವು ಮೊದಲ ಒಡಂಬಡಿಕೆಯ ಪುಸ್ತಕಗಳಲ್ಲಿನ ನಮ್ಮ ಪ್ರಯಾಣದ ಕೊನೆಗೆ ಬಂದಿದ್ದೇವೆ. ಮುಂದಿನ ಸಲ ದೇವರ ಚಿತ್ತವಾದರೆ ಸುವಾರ್ತೆಯ ಪುಸ್ತಕವಾಗಿರುವ ಹೊಸ ಒಡಂಬಡಿಕೆಯನ್ನು ಅನುಸರಿಸುವಂತಹ ಅದ್ಭುತವಾದ ಭಾಗವನ್ನು ನಾವು ಆರಂಭಿಸುತ್ತೇವೆ. ಮೆಸ್ಸಿಯನ್ನು ಪ್ರವಾದಿಗಳ ಮಾತುಗಳನ್ನು ಹೇಗೆ ನೆರವೇರಿಸಿದನೆಂಬುದನ್ನು ನಾವು ಸುವಾರ್ತೆಯಲ್ಲಿ ಕಂಡುಹಿಡಿಯುತ್ತೇವೆ. ನೀವು ಈ ಎಚ್ಚರಿಕೆಯನ್ನು ಗಮನಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.